ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನೀವೆಲ್ಲ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ತಾನೇ? ಏಸು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ಕೆಲವರ ಜೀವಮಾನದಲ್ಲಿ ಯಾವ ರೀತಿ ರೂಪಾಂತರ ಮಾಡಿದ ಎಂಬ ಶುಭ ಸಂದೇಶವನ್ನು ಇಂದು ನಿಮ್ಮ ಮಧ್ಯೆ ಹೇಳಲು ಬಯಸುತ್ತೇನೆ. ನಾನು ಇದನ್ನು ಹೇಳುವ ಉದ್ದೇಶ, ಪುನರುತ್ಥಾನ ಹೊಂದಿದ ಏಸು ಈಗಲೂ ನಿಮ್ಮ ಮಧ್ಯೆ ಕಾರ್ಯ ಮಾಡುತ್ತಿದ್ದಾನೆ. ಆತನು ನಿಮ್ಮ ಜೀವಿತವನ್ನು ರೂಪಾಂತರಗೊಳಿಸುತ್ತಾನೆ. ನೀವು ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಬೇಕಷ್ಟೇ. ದೇವರು ನಮ್ಮ ಬಗ್ಗೆ ಇಟ್ಟಿರುವ ಕಾಳಜಿಯನ್ನು ಕುರಿತು ಹೇಳುವುದಾದರೆ ನೀವು ನಿಜವಾಗಲೂ ಆಶ್ಚರ್ಯಪಡುವಿರಿ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಪ್ರಿಯರೇ. ಆತನು ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಾನೆ. ಆತನು ನಿಮ್ಮನ್ನು ಹೆಚ್ಚಾಗಿ, ಬಹು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಕೆಲವರ ಜೀವಿತವನ್ನು ಏಸು ಯಾವ ರೀತಿಯಲ್ಲಿ ಪರಿಪೂರ್ಣವಾಗಿ ಮಾರ್ಪಾಡು ಮಾಡಿದ ಎಂಬ ಘಟನೆಗಳನ್ನು ಹೇಳ್ತೇನೆ. ದಯಮಾಡಿ ಗಮನ ಇಟ್ಟು ಕೇಳ್ರಿ. ಜಕ್ಕಾಯಿನೆಂಬ ಒಬ್ಬ ಮನುಷ್ಯನಿದ್ದನು. ಆತನು ಪರದೇಶದವರಿಗಾಗಿ ಸುಂಕ ವಸೂಲಿ ಮಾಡುವನಾಗಿದ್ದ. ಆತನು ಪರದೇಶದವರು ಆಳುತ್ತಿದ್ದ ದೇಶದಲ್ಲಿ ಪರದೇಶದವರಿಗಾಗಿ ಈ ದೇಶದ ಜನರ ಬಳಿ ಸುಂಕ ವಸೂಲಿ ಮಾಡುವಾಗ ನಿಗದಿಪಡಿಸಿದ ಹಣಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಾ ಇದ್ದುದರಿಂದ ಆ ದೇಶದ ಜನರು ಇವನನ್ನು ಹಾಗೆ ಮಾಡುತ್ತಿದ್ದರು. ಜಕ್ಕಾಯಿನು ಯೇಸುವಿನ ಬಗ್ಗೆ ಕೇಳಿ ಆತನನ್ನು ನೋಡಲು ಅಪೇಕ್ಷೆ ಉಳ್ಳವನಾಗಿದ್ದಾನು. ಏಸು ಆ ಹಾದಿಯಲ್ಲಿ ಹೋಗುವನೆಂದು ಕೇಳಿ ತಿಳಿದು ತಾನು ಗಿಡ್ಡವನಾಗಿದ್ದರಿಂದ ಏಸುವನ್ನು ನೋಡುವುದಕ್ಕೋಸ್ಕರ ಮುಂದೆ ಓಡಿ ಹೋಗಿ ಆತನು ಬರುತ್ತಿದ್ದ ಮಾರ್ಗದಲ್ಲಿದ್ದ ಒಂದು ಮರವನ್ನು ಹತ್ತಿ ಕುಳಿತನು. ಏಸು ಆ ಮರದ ಬಳಿ ಬಂದಾಗ ಮೇಲಕ್ಕೆ ನೋಡಿ ಆತನಿಗೆ, ಜಕ್ಕಾಯಿನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಹೇಳಿದನು. ಇದನ್ನು ಕೇಳಿಸಿಕೊಂಡವರು ಕೋಪಗೊಂಡು, ಈತನು ಈ ಸುಂಕದವನ ಮನೆಯಲ್ಲಿ ಇಳುಕೊಳ್ಳುತ್ತಾನಲ್ಲ ಎಂದು ಗುಣುಗುಟ್ಟಿದರು. ಮನೆ ತಲುಪಿದ ನಂತರ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ ಹೇಳಿದ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೆಯಾದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಇದನ್ನು ಕೇಳಿ ಏಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದನು. ಪ್ರಿಯ ಸಹೋದರ ಸಹೋದರಿಯರೇ, ಏಸುವಿಗೂ ಬೇರೆಯವರಿಗೂ ಇರುವ ವ್ಯತ್ಯಾಸವನ್ನು ನೋಡಿರಿ. ಸಾಮಾನ್ಯವಾಗಿ ನಾವು ಕೊಲೆಗಾರರೊಂದಿಗೆ, ಡಕಾಯತರೊಂದಿಗೆ, ಅಥವಾ ಇಂತಹ ಜನಗಳೊಂದಿಗೆ ಬೆರೆಯುವುದಿಲ್ಲ ಅಲ್ವೇ? ಆದರೆ ಯೇಸು ಅವರೊಂದಿಗೆ ಚಲಿಸುವುದರ ಮುಖಾಂತರ ಅವರ ಜೀವಿತವನ್ನು ಬದಲಾಯಿಸಿ ಸಂಪೂರ್ಣವಾಗಿ ನೂತನ ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡುತ್ತಾನೆ. ಜಕ್ಕಾಯನ ಜೀವಮಾನದಲ್ಲಿ ಯಾವ ರೂಪಾಂತರವಾಯಿತೋ ಅದೇ ರೀತಿ ನೀವು ಯೇಸುವನ್ನು ಸ್ವೀಕರಿಸುವಾಗ ನಿಮ್ಮ ಹೃದಯದಲ್ಲೂ ಜೀವಿತದಲ್ಲೂ ಆಗುತ್ತದೆ. ಅಂದಿನಿಂದ ಜಕ್ಕಾಯನ ರೂಪಾಂತರ ಹೊಂದಿದ ದೇವ ಮನುಷ್ಯನಾದ ಯೇಸು ಅವನ ಜೀವಿತದಲ್ಲಿ ಬಂದದ್ದರಿಂದ ಒಂದು ದೊಡ್ಡ ರೂಪಾಂತರ ಅವನ ಜೀವಿತದಲ್ಲಿ ಆಯಿತು. ಸೌಲನು, ಅನಂತರ ಪೌಲನಾಗಿ ಕರೆಯಲ್ಪಟ್ಟವನು, ಯೇಸುವಿನ ಶಿಷ್ಯರನ್ನು ಹಿಂಸಿಸುವ ವ್ಯಕ್ತಿಯಾಗಿದ್ದನು. ಅನೇಕರನ್ನು ಬಂಧಿಸಿ ಸೆರೆಮನೆಗೆ ಹಾಕಿಸಿ ಹಿಂಸಿಸುತ್ತಿದ್ದನು. ಯೇಸುವಿನ ಶಿಷ್ಯರನ್ನು ಬಂಧಿಸಲು ಹೊರಟಿದ್ದ ಸೌಲನನ್ನು ಯೇಸು ಮಾರ್ಗದಲ್ಲೇ ಅದ್ಭುತವಾಗಿ ಸಂಧಿಸಿದ. ಯೇಸು ಎಷ್ಟರ ಮಟ್ಟಿಗೆ ಆತನ ಜೀವಿತವನ್ನು ರೂಪಾಂತರಗೊಳಿಸಿದನೆಂದರೆ, ಇದೇ ಸೌಲನು ಇತಿಹಾಸದಲ್ಲೇ ಯೇಸುವಿನ ಅತ್ಯಂತ ದೊಡ್ಡ ಶಿಷ್ಯನಾದ ಪ್ರಿಯರೇ. ಆತನು ಯೇಸುವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ, ಎಷ್ಟರ ಮಟ್ಟಿಗೆ ಯೇಸುವಿಗಾಗಿ ಹಿಂಸೆ ಅನುಭವಿಸಿದ ಹಾಗೂ ಯೇಸುವಿಗಾಗಿ ಜೀವಿಸಿದ ಎನ್ನುವುದು ನಿಜಕ್ಕೂ ಬಹಳ ಅದ್ಭುತ. ನಾನು ಈಗ ಹೇಳಿದ ಈ ಎಲ್ಲ ಘಟನೆಗಳು ಸಂಭವಿಸಿ ಅನೇಕ ವರ್ಷಗಳಾದವು. ಅದೇ ಯೇಸು ಈಗಲೂ ಕಾರ್ಯ ಮಾಡುತ್ತಿದ್ದಾನೆ. ಹಣಕ್ಕಾಗಿ ತನ್ನ ಇಬ್ಬರು ಸಂಬಂಧಿಕರನ್ನು ಕೊಲೆ ಮಾಡಿದ ಒಬ್ಬ ವ್ಯಕ್ತಿ ನನಗೆ ಗೊತ್ತುಂಟು. ಈ ಮನುಷ್ಯನು ಬಹಳ ಕೆಟ್ಟ ಜೀವಿತವನ್ನು ಜೀವಿಸುತ್ತಿದ್ದು ಮಾದಕ ದ್ರವ್ಯ ಸೇವನೆಗಾಗಿ ಹಣವನ್ನು ಬಯಸುವವನಾಗಿ ಐಶ್ವರ್ಯ ಜೀವಿತವನ್ನು ಜೀವಿಸುತ್ತಿದ್ದನು. ಆದ್ದರಿಂದ ತನ್ನ ಐಶ್ವರ್ಯವಂತ ಸಂಬಂಧಿಕರನ್ನು ಕೊಂದು ಅವರ ಹಣವನ್ನು ಲೂಟಿ ಮಾಡಲು ಬಯಸಿ ಅವರನ್ನು ಕೊಂದು ಹಾಕಿದನು. ಆತನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಆದರೆ ಈ ಮನುಷ್ಯನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಸೆರೆಯಲ್ಲಿದ್ದವರೂ ಸಹ ಈತನು ಒರಟನಾಗಿದ್ದರಿಂದ ಬಹಳ ಹೆದರುತ್ತಿದ್ದರು. ಒಂದಾನೊಂದು ದಿನ ಮಾನಸಾಂತರ ಹೊಂದಿ ಯೇಸುವಿನಲ್ಲಿ ನಂಬಿಕೆ ಇಡುವುದರಿಂದ ರಕ್ಷಣೆ ಸಾಧ್ಯ ಎಂಬ ಶುಭ ಸಂದೇಶವನ್ನು ಸಾರಲು ಒಬ್ಬ ದೇವ ಮನುಷ್ಯ ಸೆರೆಮನೆಗೆ ಬಂದರು. ಈ ಮನುಷ್ಯನು ಹೇಳಿದ್ದನ್ನು ಕೇಳಲಿಕ್ಕೆ ಮೊದಮೊದಲು ಈ ವ್ಯಕ್ತಿ ನಿರಾಕರಿಸಿದನು. ಆದರೆ ಕಾಲಕ್ರಮೇಣ ಈ ಕೊಲೆಗಾರನಾಗಿದ್ದವನ ಜೀವಿತದಲ್ಲಿ ಪರಿವರ್ತನೆ ಕಾಣಲಾರಂಭಿಸಿತು. ಆತನು ಬಹಳವಾಗಿ ಅತ್ತು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ತನ್ನ ಜೀವನದಲ್ಲಿ ಸ್ವಂತ ರಕ್ಷಕನಾಗಿ ಒಡೆಯನನ್ನಾಗಿ ಸ್ವೀಕರಿಸಿದನು. ಆತನು ಮಗುವಿನಂತಾದನು ಪ್ರಿಯರೇ. ಆತನನ್ನು ನಾನು ಬಲ್ಲೆನು. ಆತನು ಒಬ್ಬ ಅದ್ಭುತನಾದ ಸಹೋದರನಾದನು. ಆತನ ಜೀವಮಾನದಲ್ಲಿ ಮಹತ್ವವಾದ ಪರಿಪೂರ್ಣವಾದ ಬದಲಾವಣೆಯನ್ನು ಉಂಟು ಮಾಡಿದ ನನ್ನ ಕರ್ತನಾದ ಯೇಸುವನ್ನು ನಾನು ವಂದಿಸುತ್ತೇನೆ. ಈಗ ಈ ಮನುಷ್ಯ ನನ್ನ ರಾಜ್ಯದಲ್ಲಿ ಪವಿತ್ರ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ನಿಕ್ಕಿ ಎಂಬ ಮತ್ತೊಬ್ಬ ವ್ಯಕ್ತಿ ಇದ್ದನು. ಇವನು ಕೊಲೆಗಾರ ಮಾತ್ರವಲ್ಲ, ಗೂಂಡಾ ನಾಯಕನೂ ಸಹ ಆಗಿದ್ದನು. ಅವನನ್ನು ಕಂಡರೆ ಆ ಪಟ್ಟಣ ಜನರಿಗೆ ಬಹಳ ಭಯ ಇದ್ದಿತ್ತು ಪ್ರಿಯರೇ. ಒಬ್ಬ ದೇವ ಮನುಷ್ಯ ಡೇವಿಡ್ ಎಂಬುವರು ಒಮ್ಮೆ ಈತನನ್ನು ಸಂಧಿಸಿದರು. ಈ ದೇವ ಮನುಷ್ಯನಿಗೆ ಎಲ್ಲಾ ಗೂಂಡಗಳನ್ನು ಯೇಸುವಿನ ಬಳಿ ತರುವುದರ ಮುಖಾಂತರ ಅವರ ಜೀವಿತವನ್ನು ಮಾರ್ಪಾಡು ಮಾಡಬೇಕೆಂಬುದೇ ಆಶೆ. ಡೇವಿಡ್ಗೆ ದೇವರಲ್ಲಿ ಅಪಾರ ನಂಬಿಕೆ ನಿಮಿತ್ತ ದೇವರು ಹೇಗಿದ್ರೂ ಕಾಪಾಡುವನು ಎಂದು ತಿಳಿದು ಈ ಗೂಂಡಾ ನಾಯಕನಾಗಿದ್ದ ನಿಕ್ಕಿ ಇದ್ದ ಸ್ಥಳಕ್ಕೆ ಹೋದರು. ಮತ್ತು ನಿಕ್ಕಿಯನ್ನು ಕುರಿತು, ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ ಮತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದರು. ಆಗ ನಿಕ್ಕಿ ಪ್ರತ್ಯುತ್ತರವಾಗಿ, ಇನ್ನೊಂದು ಸಾರಿ ಇದನ್ನು ಹೇಳಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತೇನೆ ಅಂದನು. ಆದರೆ ಡೇವಿಡ್ ಬಹಳ ತಾಳ್ಮೆಯಿಂದ, ನೀನು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೆ ನನ್ನ ದೇಹದ ಒಂದೊಂದು ತುಂಡೂ ಸಹ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತದೆ ಅಂದನು. ನಿಕ್ಕಿಗೆ ಅತ್ಯಾಶ್ಚರ್ಯವಾಯಿತು. ಯಾಕೆಂದರೆ ಯಾರೂ ಸಹ ಆತನ ಬಳಿ ಬಂದು ಧೈರ್ಯದಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿರಲಿಲ್ಲ. ನಿಕ್ಕಿ ಸಂಪೂರ್ಣವಾಗಿ ಮಾರ್ಪಾಡು ಹೊಂದಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಯೇಸುವನ್ನ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸಿದನು. ಬಹುಬೇಗನೆ ನಿಕ್ಕಿಯ ತಂಡದಲ್ಲಿದ್ದ ಸುಮಾರು ಎಲ್ಲಾ ಜನರು ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ಅಂಗೀಕರಿಸಿದರು. ಎಂತಹ ಬದಲಾವಣೆ ಅಲ್ಲವೇ! ನಿಕ್ಕಿ ಸಂಪೂರ್ಣ ಬದಲಾವಣೆಗೊಂಡು ಒಂದು ಮಗುವಿನಂತಾದ. ಆತನ ಸುತ್ತಮುತ್ತಲಿದ್ದ ಜನರನ್ನು ಪ್ರೀತಿಸುವನಾಗಿ, ಮಾದಕ ದ್ರವ್ಯ ಸೇವನೆ ಮಾಡುತ್ತಿದ್ದವರೆಲ್ಲರನ್ನ ತಾನೇ ಹುಡುಕಿ ಯೇಸುವಿನ ಬಳಿ ಕರೆತಂದನು. ಆತನು ಈಗಲೂ ಬದುಕಿದ್ದಾನೆ. ಈ ರೂಪಾಂತರ ಅಥವಾ ಮಾರ್ಪಾಡನ್ನೇ ನಾನು ನಿಮಗೆ ಈಗ ಬೋಧಿಸುತ್ತಿರುವುದು ಪ್ರಿಯರೇ. ನಿಮ್ಮ ಈಗಿನ ಪರಿಸ್ಥಿತಿ ಏನೇ ಆಗಿರಬಹುದು, ಕೊಲೆಗಾರನಿರ್ಬೋದು, ಕಳ್ಳನಿರ್ಬೋದು, ಜೇಬುಗಳನ್ನಾಗಿರ್ಬೋದು, ಡಕಾಯಿತನಾಗಿರ್ಬೋದು, ಅಥವಾ ಮಾದಕ ದ್ರವ್ಯ ಸೇವಿಸುತ್ತಿರ್ಬೋದು, ವ್ಯಭಿಚಾರಿಯಾಗಿರ್ಬೋದು, ಏನೇ ಇರಲಿ, ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನು. ಆತನು ಸಹ ಅದನ್ನೇ ಹೇಳಿದ್ದಾನೆ. ಒಂದಾನೊಂದು ಕಾಲದಲ್ಲಿ ನಾನೂ ಸಹ ಒಬ್ಬ ದೊಡ್ಡ ಪಾಪಿಯಾಗಿದ್ದನು. ದೇವರು ನನ್ನ ಆ ಹೊಲಸಾದ ಜೀವಿತದಿಂದ ಮಾರ್ಪಾಡು ಮಾಡಿದ್ದಾನೆ. ಬೇರೆಯವರನ್ನ ಯಾವ ರೀತಿ ಮಾರ್ಪಾಡು ಮಾಡಿದ ಎಂಬುದಾಗಿ ಹೇಳಲು ನನ್ನಲ್ಲಿ ಹೆಚ್ಚು ಸಮಯ ಇಲ್ಲ. ಅನೇಕ ಜನರು ಜೀವಿತವನ್ನು ಯೇಸು ಬದಲಾಯಿಸಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನು ತನ್ನ ಪ್ರೀತಿಯ ಹೃದಯದಿಂದ ನಿನ್ನನ್ನು ಕರೆಯುತ್ತಿದ್ದಾನೆ. ಸತ್ಯವೇದ ಹೇಳುತ್ತದೆಯೇ, ಆತನು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದಲೇ. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಲು ಆತನು ತನ್ನ ಜೀವಿತವನ್ನು ತ್ಯಾಗ ಬಲಿಯಾಗಿ ಅರ್ಪಿಸಿಕೊಟ್ಟನು. ಆತನ ಬಳಿ ನೀವು ಬರುವಿರಾ? ನಿಮ್ಮ ಜೀವಿತವನ್ನು ಯೇಸುವಿಗೆ ದಯಮಾಡಿ ಕೊಡುವಿರಾ? ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸುವಂತೆ ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಆತನು ಅದನ್ನು ಮಹಿಮೆಯಾಗಿ ರೂಪಾಂತರಗೊಳಿಸುತ್ತಾನೆ. ಯೇಸು ಯಾರ ಜೀವಿತದಲ್ಲಿ ಬಂದರೂ ಕತ್ತಲೆ ಜೀವಿತವನ್ನು ಮಹಿಮೆಯ ಜೀವಿತವನ್ನಾಗಿಯೂ, ಪ್ರಯಾಸವಾದ ಜೀವಿತವನ್ನು ಉರಿಯುವ ಜೀವಿತವನ್ನಾಗಿಯೂ, ಉದ್ದೇಶವಿಲ್ಲದ ಜೀವಿತವನ್ನು ಉದ್ದೇಶಪೂರ್ವಕವಾಗಿಯೂ, ಕುಂದಿಹೋದ ಜೀವಿತವನ್ನು ಆನಂದ ನಿರೀಕ್ಷೆಯ ಜೀವಿತವನ್ನಾಗಿಯೂ ರೂಪಾಂತರಗೊಳಿಸುತ್ತಾನೆ. ಪ್ರಿಯರೇ, ನಿಮಗಿದು ಬೇಕೇ? ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗಿದು ಬಹು ಅವಶ್ಯ. ಆದ್ದರಿಂದ ಈಗಲೇ ಆತನ ಬಳಿ ಬನ್ನಿರಿ, ಇಂದೇ ತೀರ್ಮಾನಿಸಿರಿ, ಆತನ ಆಹ್ವಾನವನ್ನು ಸ್ವೀಕರಿಸುವಂತೆ ಕ್ರಿಸ್ತನ ಪ್ರೀತಿ ನಿಮಿತ್ತ ನಿಮ್ಮನ್ನು ಉತ್ತೇಜಿಸುತ್ತೇನೆ. ಈಗ ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡೋಣವೇ. ಯೇಸುವೆ, ನೀನು ಭೂಮ್ಯಾಕಾಶಗಳನ್ನು ಅವುಗಳಲ್ಲಿ ಇರುವುದೆಲ್ಲವನ್ನ ಉಂಟು ಮಾಡಿದ್ದೀ. ನೀನು ನಮ್ಮ ಮೇಲೆ ಇಟ್ಟಿರುವ ಅಪಾರ ಪ್ರೀತಿಯ ನಿಮಿತ್ತ ನೀನು ನಿನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದು ನಮ್ಮಲ್ಲಿ ಒಬ್ಬನಾಗಿ ಬಾಧೆಯನ್ನು ಅನುಭವಿಸಿ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮರಣವನ್ನು ಅನುಭವಿಸಿದ್ದಿ. ನಾನು ಪಾಪಿ ಎಂದು ನಾನು ಬಲ್ಲೆನು. ನನಗೆ ರಕ್ಷಣೆ ಬೇಕು. ದಯಮಾಡಿ ನನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನ ಸಮೀಪಕ್ಕೆ ನನ್ನನ್ನು ಸೇರಿಸಿಕೋ. ನನ್ನ ಜೀವಿತವನ್ನು ಬದಲಾಯಿಸು. ನನ್ನನ್ನೂ ಸಹ ಜಕ್ಕಾಯನಂತೆ, ಸೌಲನಂತೆ, ನಿಕ್ಕಿಯಂತೆ ಅಥವಾ ಬದಲಾದ ಕೊಲೆಗಾರನಂತೆ ನೂತನ ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡು. ನೀನು 2000 ವರ್ಷಗಳ ಹಿಂದೆ ಇದ್ದ ಅದೇ ದೇವರು, ನಿನ್ನೆ ಇಂದು ನಿರಂತರವೂ ಹಾಗೆಯೇ ಇರುವ ದೇವರು ಎಂದು ಬಲ್ಲೆವು. ದಯಮಾಡಿ ನನ್ನ ಜೀವಿತದಲ್ಲಿ ಬಂದು ನನ್ನ ರಕ್ಷಕನಾಗಿಯೂ ಒಡೆಯನಾಗಿಯೂ ಇರು. ವಂದನೆ ಯೇಸುವೆ. ದೇವರೇ ನಿನಗೆ ಸ್ತೋತ್ರ. ನಿನ್ನನ್ನು ಆರಾಧಿಸುವ ಕರ್ತನೆ.
ನಾನು ಘೋರ ಪಾಪಿಯಾಗಿರುವೆ ಯೇಸು, ನನ್ನ ಪಾಪ ಘೋರವು. ನಾನು ಘೋರ ಪಾಪಿಯಾಗಿರುವೆ ಯೇಸು, ನನ್ನ ಪಾಪ ಘೋರವು.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ನೋಡುವುದಕ್ಕೆ ಒಳ್ಳೆಯವನಲ್ಲ, ಕಾಣುವುದಕ್ಕೆ ಒಳ್ಳೆ ಗುಣಗಳು ಇಲ್ಲ, ನೋಡುವುದಕ್ಕೆ ಒಳ್ಳೆಯವನಲ್ಲ, ಕಾಣುವುದಕ್ಕೆ ಒಳ್ಳೆ ಗುಣಗಳು ಇಲ್ಲ. ನನ್ನ